ಇರ್ತೇನೆ ಸ್ವಲ್ಪ ದಿವಸ ಅಂದ್ರಂತೆ. ಅವ್ರಿಗೆ ಖುಷಿಯಾಯಿತು, ಅವಶ್ಯ ಇರಿ ಸ್ವಾಮಿ, ಅದು ಅರಮನೆ ಹೇಳಿ ಹೇಳಿ ರಾಜ ಅವನು, ಒಳ್ಳೆ ಕೆಲಸ ಆಯಿತು, ಬೇಕಾಷ್ಟಿರಬಹುದು, ಬೇಕಾಷ್ಟು ನೀವು ಅನುಕೂಲ ಮಾಡಿಕೊಡ್ತೇವೆ, ಸುಖವಾಗಿರ್ಬೋದು ಅಂತ ಹೇಳಿದ ತಕ್ಷಣ, ನೋಡು ನನಗೊಂದು ಭಾರಿ ಸಾಕಾಯ್ ಮಲಗಬೇಕಾಗಿದೆ, ನಾನು ನನ್ನ ನಿದ್ರೆ ಬರ್ತಾ ಇದೆ, ಒಂದು ಜಾಗ ತಯಾರು ಮಾಡಿದೆ ನನಗೆ ಅಂತ ಹೇಳಿದ. ಇಬ್ಬರು ಅಂದರೆ ಗಂಡ ಹೆಂಡತಿ ಇಬ್ಬರು ನನ್ನ ಸೇವೆ ಮಾಡಬೇಕು ಅಂತ ಹೇಳಿದ. ಆಯಿತು ಅಂತ ಒಪ್ಪಿಕೊಂಡ್ರು. ಹೋದರೂ ಒಂದು ಒಳ್ಳೆ ಪೂರ್ವವಾದ ರೀತಿಯಲ್ಲಿ ಸುಪ್ಪತ್ತಿಗೆ ಅಂತೇವಲ್ಲ ಅಂತ ತಯಾರು ಮಾಡಿಬಿಟ್ಟು, ಸ್ವಾಮಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ ತಕ್ಷಣ, ಊಟಕ್ಕೆ ನನಗೆ ಬೇಕಾಗಿಲ್ಲ, ಭಾಳ ಸುಸ್ತಾಗಿದೆ, ಮಲ್ಕೊಂಡ್ಬಿಡ್ತೀರಿ ಅಂತ ಹೇಳಿದರು. ಅಲ್ಲ ಏರ್ಪಾಟು ಮಾಡಿ ಮಡ್ಕೊಂಡ್ಬಿಟ್ಟು ಒಂದು ಮಗ್ಲಲ್ಲಿ ಮಲಗಿದರು. ಅವ್ರು ಹೇಳಿದರು ಮಲಗಬೇಕಾ ನನ್ನ ಕಾಲು ಒಪ್ಪಬೇಕು ಇಬ್ಬರು ಅಂತ ಹೇಳಿದ್ರು, ಇಬ್ಬರು ನನ್ನ ಪಾದ ಒಪ್ತಾ ಇರಬೇಕು, ನಾನು ಮಲಗಿದೆ ನಿದ್ದೆ ಬಂತು ಅಂತ ಎದ್ದು ಹೋಗಬಾರ್ದು, ಮತ್ತೆ ಒತ್ತನೇ ಇರಬೇಕು ನಾನು ಹೇಳೋವರೆಗೂ ಕೂಡ, ನಾನು ಹೇಳೋವರೆಗೂ ಬಿಟ್ಟು ಹೋಗಾಗಿಲ್ಲ, ಸತತ ಇಬ್ಬರು ಬಲಗಾಲೊಬ್ಬರು ಎಡಗಾಲೊಬ್ಬರು ಒತ್ತನೇ ಇರಬೇಕು ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿದರು. ಮಲಗಿಬಿಟ್ರು, ಒಂದು ಮಗ್ಳು ಮಲಗಿದರೆ ಗಂಟೆ ಆಯಿತು, ಎರಡು ಗಂಟೆ ಆಯಿತು, ಏನು ಸುಳುವೇ ಇಲ್ಲ, 3 ಗಂಟೆ 4 ಗಂಟೆ ಆಯಿತು, ಹಗಲು ಮುಗೀತು, ರಾತ್ರಿ ಮುಗೀತು, ಮತ್ತೊಂದು ದಿವಸ ಆಯಿತು, ಆಯಿತು ಆಯಿತು, ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಅಲ್ಲಿಗೆ 21 ದಿವಸ. ಆಗ ಎದ್ದರಂತೆ, ಕಣ್ಣು ತೆಗೆದ್ರಂತೆ, ಇವರಿಬ್ಬರು ಎದ್ದು ಹೋಗಾಗಿಲ್ಲ, ಒತ್ತಾಗೆ ಕೂತಿದ್ದಾರೆ, ಏನು ತಿನ್ನಾಗಿಲ್ಲ ಏನೂ ಇಲ್ಲ, ನಾನು ಸ್ಟಾಪಾಗಿ ಒತ್ತಬೇಕು ಈ ಮಧ್ಯೆ, ಕಂಟಿನ್ಯೂಸ್ ಒತ್ತಾನೆ ಕೂತಿದ್ದಾರೆ ಪಾಪ, 21 ದಿವಸ ಸುಸ್ತು ಹೊಡೆದು ಬಿಟ್ಟಿದ್ದಾರೆ. ಅವ್ರು ರಾಜಕುಮಾರರು, ಈ ಮಧ್ಯೆ ರಾಜಕುಮಾರ ರಾಜಕುಮಾರಿ. ಆಗ ಸಮಯಕ್ಕೆ 21 ಕಣ್ಣು ತೆಗೆದ್ರು, ಏನೋ ಮಾತಾಡ್ತಾರೆ, ಊಟಕ್ಕೆ ಕೇಳ್ತಾರೆ ಅಂತ ತಿಳ್ಕೊಂಡ್ರೆ ಮಾತೇ ಆಡಲಿಲ್ಲ, ಸರಸರಸರ ಬರೆಬಿಟ್ಟು ಹೊರಟುಬಿಟ್ರಂತೆ ಅಲ್ಲಿಂದ, ಹೊರಗೆ ಹೊರಟೇ ಬಿಡ್ತಾರೆ ಆ ಕಡೆಗೆ, ತಷ್ಟ ಫಾಲೋ ಮಾಡ್ಕೊಂಡು ಹೊರಟ್ರಿ, ಎಲ್ಲಿ ಹೋಗ್ತಾರೆ ನೋಡ ಅಂತ ಹೇಳಿಬಿಟ್ಟು ಹೋದರು. ಹೋದರು ಹೋದರು, ಇವರು ಓಡ್ಕೋತಾ ಹಿಂದಿಂದ ಹೋಗ್ತಾನೆ ಇದ್ದಾರೆ, ಅವ್ರು ಮುಂದೆ ಓಡ್ತಾನೆ ಇದ್ದಾರೆ, ಏನು ಕೊಟ್ಟರು ತಗೊಳ್ಳೋ ಸ್ಥಿತಿಯಲ್ಲಿಲ್ಲ, ತುಂಬ ದೂರ ಓಡಿದ್ರಂತೆ ಇವರು ಓಡ್ಕೋತ ಹೋಗ್ತಾರೆ, ಆಮೇಲೆ ಕಾಣಲೇ ಇಲ್ಲ, ಮಾಯಾಗಿಬಿಡ್ತಾರೆ ಅಷ್ಟು ದೂರ ಹೋದ ಮೇಲೆ. ಸದ್ಯ ಹೋದ ಬ್ರಾಹ್ಮಣ ಅನ್ಕೊಳ್ಳಿಲ್ಲ ಅವರು, ಪಾಪ ವಾಪಸ್ ಬಂದರು, ಹುಡುಕಿ ಹುಡುಕಿದ್ರು ಸಿಗಲೇ ಇಲ್ಲ, ಪಾಪ ವಾಪಸ್ ಬಂದು ಹಬ್ಬ ಅಂತ ಕೂಡಲಿಕ್ಕೆ ಅಂತ ಮನೆಗೆ ಹೋಗಿ ನೋಡ್ತಾರೆ, ಹಚ್ಚಿ ಮತ್ತೆ ಮರ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಮರ್ಕೊಂಡ್ಬಿಟ್ಟಿದ್ದಾರೆ, ಬಂದು ಇನ್ನೊಂದು ಮಗ್ಲೇ ಮರ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಕಾಲು ಒತ್ತಿ ಅಂದ್ರೆ, ಮತ್ತೆ ಕಾಲು ಒತ್ತಿ, ಈ ಕಾಲು ಈ ಕಡೆಯಿಂದ ಒತ್ತಿರಿ ಅಂದ್ರಂತೆ, ಶುರುವಾಯಿತು, ಮತ್ತೆ ಓದ್ತಾ ಇದ್ದಾರೆ, ಮತ್ತೆ 21 ದಿವಸ ಆಯಿತು, ಮತ್ತೆ ಎದ್ರು. ತಕ್ಷಣ ಅವರು ನೋಡಿದರು, ಏನು ಒಳ್ಳೆ ಪದ್ಧತಿ ಆಯ್ತಲ್ಲ ಅಂತ ಹೇಳಿ, ನಾನು ಹಸಿವಾಗಿದೆ, ಊಟ ತೊಗೊಂಬರ್ರಿ ಅಂತ ಹೇಳಿದರು. ಹಸಿವಾಗಿ ನಿಮ್ಮ ಊಟ ಆಯ್ತಾ ಇಲ್ಲವೇ ಇಲ್ಲ, ನಾನು ಊಟ ತೊಗೊಂಡ್ಬಿ ಅಂತ ಹೇಳಿದ ತಕ್ಷಣ ಅವ್ರು ಯೋಚನೆ ಮಾಡಿದರು, ಇವ್ರು ಊಟ ಏನು ತಂದರೂ ಗಲಾಟೆ ಮಾಡ್ತಾರೆ ಇವರು ಅಂತೇಳಿ, ಎಲ್ಲ ವೆರೈಟಿ ತಂದುಬಿಟ್ರಂಥವ್ರು, ಬ್ರಾಹ್ಮಣರು ತಿನ್ನೋದು, ಆಮೇಲೆ ಇವರು ಗೃಹಸ್ಥರು ತಿನ್ಬೋದು, ಸನ್ಯಾಸಿಗಳು ತಿನ್ಬೋದು, ವನಪ್ರಸ್ಥರು ತಿನ್ನೋದು, ವೃದ್ಧಡಿಗೆ ಆಗಬೇಕು, ಅರವತ್ತಾಗಿ ಗಲಾಟೆ ಮಾಡ್ತಿರ್ತಾರಲ್ಲ, ಎಲ್ಲ ತಂದಿಟ್ಬಿಡ್ತಾರೆ, ಏನಕ್ಕಾಗಲಿ ಅಂತೇಳ್ಬಿಟ್ಟು ಹೇಳಿ ಕೇಳಿ ರಾಜರ ಮನೆ ಪಾಪ ಎಲ್ಲ ಇದು ಭಕ್ಷ್ಯ ಭೋಜಗಳು ಸುರಿಬಳೆ ಮಾಡಿದ್ರಂತೆ, ಎಲ್ಲ ಇಟ್ಟು ಸ್ವಾಮಿ ತಗೊಳ್ಬೇಕು ಅಂದ ತಕ್ಷಣ ಎದ್ರಂತೆ, ಎಲ್ಲ ಬಿಸಾಕಿಬಿಡ್ತಾರೆ, ಅದಿಷ್ಟು ಕೂಡ ಎಲ್ಲ ಚೆಲ್ಲಿಬಿಡ್ತಾರೆ ಕೆಳಗಡೆಗೆ, ಹಾಸಿಗೆ ಇತ್ತಾಳೆ ಎಲ್ಲ ಕಿತ್ತು ಬಿಡ್ತಾರೆ, ಎಲ್ಲ ಎಸ್ತು ಬಿಡ್ತಾರೆ ಕೆಳಗಡೆಗೆ, ಎಲ್ಲ ಕರ್ತನ ಗಿಟ್ಟನ ಹಾಕಿದ್ದ ರಾಜನ ಮನೆ ಎಲ್ಲ ತಂದು ಹಾಕಿ ಎಲ್ಲ ಕಡ್ಡಿ ಬೆಂಕಿ ಕಡ್ಡಿ ಕರೆ ಸುಟ್ಟು ಬಿಡ್ತಾರೆ, ಪೂರ್ತಿಯಾಗಿ ಸುಟ್ಟು ಬೂದಿ, ಅದಿಷ್ಟು ಕೂಡ ಅರಮನೆ ಉರಿದು ಹೋಗ್ತಾ ಇದೆ. ಇಷ್ಟಾದರೂ ಸುಮ್ಮನೆ ಕೈಮುಕೊಂಡಿದ್ದಾರೆ ಅಷ್ಟೇ, ಏನು ಮಾತೇ ಇಲ್ಲ, ಅಲ್ಲಿಂದ ಓಡಕ್ಕೆ ಶುರು ಮಾಡಿದ್ರಂತ ಹೊರಗಡೆಗೆ ಇದ್ದು ಹೊಡ್ಕೋತಾ ಹೋಗ್ತಿದ್ದಾರೆ. ಏನು ಸ್ವಾಮಿ ನಾವು ಬರ್ತೇವೆ, ಏನು ವಿಷಯ ಅಂತ ಕೇಳ್ತಾರೆ. ನೋಡು ನಂಗೆ ರಥ ತಯಾರು ಮಾಡಿ ಒಂದು ಅಂತ ಹೇಳ್ತಾರೆ, ರಥ ಎಲ್ಲ ಹೋಗಬೇಕಾಗಿದೆ, ರಥ ತಯಾರು ಮಾಡಿ, ಒಳ್ಳೆ ಎಂಥ ರಥ ತರಲಿ ಅಂತ ಕೇಳ್ತಾರೆ. ನಿಮಗೆ ಯುದ್ಧದ ರಥ ಆಗಬೇಕೋ ಈ ಸಂಚಾರದ ರಥ ಬೇಕೋ ಅಂತ ಕೇಳ್ತಾರೆ. ಅಂದರೆ ಹಿಂದಿನ ಕಾಲದ ಕಲ್ಪನೆ ಗೊತ್ತಾಗ್ತದೆ, ವಾರ್ ಚಾರಿಯೇಟೇ ಬೇರೆ, ನಮ್ಮಲ್ಲೂ ಹಾಗೇನೆ, ಈ ಬಸ್ಗಳು ಬೇರೆ, ಲಾರಿಗಳು ಬೇರೆ, ಟ್ರ್ಯಾಕ್ಟರ್ಗಳು ಬೇರೆ, ಎಷ್ಟು ವೆರೈಟಿಗಳಿದೆಯಲ್ಲ, ಪ್ಯಾಸೆಂಜರ್ ಗಾಡಿಗಳೇ ಬೇರೆ, ಲಾರಿಯಲ್ಲಿ ಪ್ಯಾಸೆಂಜರ್ ಹಾಕಿ ಹಿಡ್ಕೊಂಡು ಹೋಗ್ತಾರೆ, ರೂಲ್ಸ್ ಪ್ರಕಾರ ತಪ್ಪದು, ಅದು ನಿಯಮಗಳು ಬೇರೆ, ಅದಕ್ಕೆ ಯುದ್ಧದ ರಥ ಬೇರೆ, ಪ್ರಯಾಣದ ರಥ ಬೇರೆ, ಯುದ್ಧದ ರಥ ತರಲೋ ಪ್ರಯಾಣದ ರಥ ತರಲೋ ಅಂತ ಕೇಳಿದಾಗ, ಯುದ್ಧ ರಥನೇ ತೊಗೊಂಡು ಬಾ ಅಂತ ಹೇಳಿದ್ರು, ಯುದ್ಧದ ರಥನೇ ತೊಗೊಂಡು ಬಾ, ಯುದ್ಧದ ರಥ ದೊಡ್ಡ ರಥ ತಂದಿಟ್ಟರಂತೆ, ಆಮೇಲೆ ಕುದುರೆ ಎಲ್ಲ ಬಿಚ್ಚಿಬಿಡು ಅಂತ ಹೇಳ್ತಾರೆ, ಎಲ್ಲ ಕುದುರೆ ಬಿಚ್ಚಿಬಿಡ್ತಾರೆ. ನೋಡು ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಎಡ ಎಳೀರಿ ಅಂತ ಹೇಳ್ತಾರೆ, ರಥ ಎಳಿಬೇಕಂತ ಈ ಮಧ್ಯೆ. ಉಳಿದವರಾಗಿದ್ದರೆ ಇದ್ರೆಟ್ಟು ಹೋಗಲಿ, ಹೋಗಿ ಆಚಾರ್ಯ ಇನ್ನೂ ದಯವಿಟ್ಟು ಮುಖ ತೋರಿಸ್ಬೇಡಿ ಅಂತ ಬಿಡ್ತಿದ್ರು. ಪಾಪ ಗಂಡ ಹೆಂಡತಿ ಇಬ್ಬರು ಎಳಿಬೇಕು, ಇಬ್ಬರು ಮಹಾರಾಣಿ ಅವಳು ಪಾಪ, ಇವನು ಮಹಾರಾಜ, ಹೇಳ್ಕೊಂಡು ಹೊರಟ್ರಂತೆ. ನೋಡು ಫಾಸ್ಟಾಗಿ ಹೋಗಬೇಡಿ, ನನಗೆ ಸುಸ್ತಾಗ್ತದೆ ಅಂತ ಹೇಳ್ತಾರೆ. ಇವರು ಸುಸ್ತಾಗ್ತದೆ, ಕೂತವರು ಸುಸ್ತಾಗಬೇಕಂತ. ಪಾಪ ಜೋರಾಗಿ ಹೋಗಬೇಡಿ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ಬೇಕಂತ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ಬೇಕು, ಜೋರಾಗಿ ಹೋಗಬಾರ್ದು, ಸುಖವಾಗಿ ಮರ್ಕೋತೀನಿ ರಥದೊಳಗೆ, ತೊಂದರೆ ಆಗಬಾರ್ದು ನನಗೆ, ತಗ್ಗು ತಿಂಡಿಗಳು ಬರಬಾರ್ದು. ಬೆಂಗಳೂರಂತ ರೋಡ್ನಲ್ಲಿ ಹೋಗಿದ್ರೆ ಎಷ್ಟು ಶಾಪ ಆಗ್ತಿದ್ರು, ಲೆಕ್ಕನೇ ಇಲ್ಲ ಅವರು. ಒಳ್ಳೆ ಸುಖವಾಗಿ ಹೋಗ್ಬೇಕು ಗೊತ್ತಾಯ್ತು ರಾಜಬೀದಿಯೊಳಗೆ. ಅಷ್ಟೇ ಅಲ್ಲ, ನಾನು ಮನಸ್ಸಿ ಬಂದ ಮಾಡೋ ಒಂದು ದಾರಿಯೊಳಗೆ, ನಾನು ಕೇಳಿದ್ದೆಲ್ಲ ತಯಾರಿರಬೇಕು, ಯಾರೇ ಏನೇ ಕೇಳಿದ್ರು ದಾನ ಧರ್ಮ ಮಾಡೋನು, ನಾನು ಬೇಕಾದ ಕೊಡಬೇಕು, ರತ್ನ ವಜ್ರ ವೈಢೂರ್ಯ ಎಲ್ಲ ತಯಾರು ಮಾಡಬೇಕು ಅಂತ ಹೇಳಿದ್ರಂತೆ. ಎಲ್ಲ ತಯಾರಿ ಮಾಡಿದಂತೆ, ಪಾಪ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸ್ಲೋ ಬದಲು ಇದ್ದಕ್ಕಿಂತ ಫಾಸ್ಟ್ ಹೋಗ್ರಿ ಅಂದ್ರೆ ಶುರು ಮಾಡಿದಂತೆ. ಪಾಪ ಜೋರಾಗಿ ಓಡ್ತಿದ್ದಾರೆ, ಸಾಲದು ಸಾಲದು ಅಂತ ಚಾಟಿ ತಗೊಂಡಿದ್ದಾರೆ, ಹೊಡಿತಾ ಇದ್ದಾರೆ ಇಬ್ಬರು ಕೂಡ. ಅವನು ಹೊಡಿತಾರೆ ಇವಳನ್ನು ಹೊಡಿತಾ ಇದ್ದಾರೆ, ಸಾಲ್ದಿರ ಹೋಗ್ತೀರ ವೇಗ ಅಂತ ಹೇಳಿಬಿಟ್ಟು. ಮೈಯಲ್ಲಿ ರಕ್ತ ಭಯ ಅವರಿ ಪಾಪ, ರಕ್ತ ಹರಿದೋಗ್ತಾ ಇದೆ, ಏನು ಮಾಡಿ ತಡ್ಕೊಳಕ್ಕಾಗ್ತಾ ಇಲ್ಲ, ನಿಲ್ಲ ಹಾಗಿಲ್ಲ, ಹೊಡಿತಾ ಇದ್ದಾರೆ ಜೋರಾಗಿ, ಎಡ್ಕೊಂಡು ಹೋಗ್ತಾನೆ ಇದ್ದಾರಂತೆ. ಭಾರಿ ಸುಸ್ತಾಗೋಯ್ತು ಅಷ್ಟೊತ್ತಿಗೆ. ಮುನಿಗಿದ್ದಕ್ಕಿಂತ ಮತ್ತೆ ಮಾಯ ಇಲ್ವೇ ಇಲ್ಲ ಅಲ್ಲಿ ನೋಡಿದ್ರೆ, ರಥಲ್ಲಿ ಇಲ್ಲೇ ಇಲ್ಲ, ಎಲ್ಲೋ ಹೋಗಿಬಿಟ್ಟಿದ್ದಾರೆ. ಸದ್ಯ ವಾಪಸ್ ಬಂದು ಕೂತ್ಕೊಂಡ್ರೆ ನೋಡ್ತಾರೆ ವಿಶೇಷವಾದ ಶಯನ, ಸುತ್ತಮುತ್ತಲೆಲ್ಲ ಸಂಪತ್ತಿನ ರಾಶಿ, ಮತ್ತೆ ಸುಟ್ಟದೊಂದು ಇಲ್ಲೇ ಇಲ್ಲ, ಸಂಪತ್ತಿನ ಪ್ರವಾಹ. ಅಪ್ಸರಿಯರು ಗಂಧರ್ವರು ಎಲ್ಲ ಅವ್ರನ್ನ ಸೇವೆ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಅದು ದೃಶ್ಯವನ್ನು ಕಂಡು ಇನ್ನೂ ಆಶ್ಚರ್ಯವಾಯ್ತು ಇವರಿಗೆ, ಎಂಥ ಮಹಾನುಭಾವರು ಇವರು, ಏನು ಗೊತ್ತೇ ಆಗೋದಿಲ್ವಲ್ಲ ಅಂತ ಹೇಳಿಬಿಟ್ಟು ಆಶ್ಚರ್ಯ ಪಡ್ತಾ ಇದ್ದಾರೆ. ಇಷ್ಟೆಲ್ಲ ಆಯಿತು ಕೊನೆಗೆ. ಆಗ ಅವನು ಯಥಾ ಪ್ರಕಾರ ನಿಂತಿದ್ದಾನೆ. ಅವರು ಬಂದು ಕೇಳ್ತಾರೆ, ಏ ರಾಜ ರಾಣಿ ಇಬ್ಬರು ಬನ್ನಿ ಅಂತ ಕರೀತಾರೆ, ಬರ್ತಾರೆ. ಬಂದು ಕೇಳಿದ್ರಂತೆ, ನಿಮ್ಗೆ ಸಿಟ್ಟೆ ಬರೋದಿಲ್ಲ ಅಂತ ಕೇಳಿದ್ರು, ನಿಮ್ಗೆ ಕೋಪ ಬರೋದಿಲ್ಲ ನಿಮಗೆ ಅಂತ ಕೇಳಿದ್ರಂತೆ. ನಿಮ್ಗೆ ಕೋಪ ಬರೋದಿಲ್ಲ ನಿಮಗೆ, ಇಷ್ಟೆಲ್ಲ ಮಾಡಿದ್ದೆ ನಾನು ಸಿಟ್ಟು ಬರಲಿಲ್ಲ ಅಂತ ಕೇಳಿದರೆ, ಸ್ವಾಮಿ ನನಗೆ ಯಾವ ಕೋಪನೂ ಇಲ್ಲ, ನಿಮ್ಮಂಥ ಮಹಾನುಭಾವರು ಬಂದರೆ ಮತ್ತೆ ನಿಮ್ಗೆ ಭಾರಿ ಸಂತೋಷ ಅಂತ ಹೇಳಿದ್ರಂತೆ. ಭಾರಿ ಸಂತೋಷ ಪಡ್ತಾರೆ, ನಿಮಗೆ ಪರೀಕ್ಷೆ ಮಾಡೋಕ್ಕೆ ನಾನು ಬಂದಿದ್ದೆ, ಎಷ್ಟೆಲ್ಲ ನಿಮಗೆ ತೊಂದರೆ ಕೊಟ್ಟೆ, ಆದರೂ ನಿಮಗೆ ಏನೂ ಕೂಡ ಕೋಪ ಬರಲಿಲ್ಲ, ನನಗೆ ಭಾರಿ ಸಂತೋಷವಾಗಿದೆ, ನಿಮಗೇನು ವರಬೇಕು ಕೇಳ್ಕೊಳ್ಳಿ ಅಂತ ಕೇಳಿದ್ರೆ, ನಿಮಗೇನು ವರಬೇಕು ಕೇಳ್ಕೊಳ್ಳಿ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಯಾವ ವರನೂ ಬೇಡ, ನೀವು ಬಂದಿದ್ದೀರಿ ಸಂತೋಷಪಟ್ಟಿದ್ದೀರಿ, ಹಾಗೆ ನಾನು ಸಂತೋಷ ಯಾವಾಗಲೂ ಸಂತೋಷ ಆಗಿದ್ದು ಬಿಟ್ಟರೆ ಸಾಕು, ಇಷ್ಟೆಲ್ಲ ಮಾಡಿ ಏನು ಬರಬೇಕಂತ ಕೇಳ್ತಾರೆ. ನಾವು ಸುಮ್ಮನೆ 5 ರೂಪಾಯಿ ಕೊಟ್ಟು ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ನಾಚಿಕೆ ಆಗಿಬಿಡಬೇಕು. ಮಾಡಿದ್ದೆಲ್ಲ ಸುಳ್ಳು, ಬರೀ ವರ ಕೇಳೋದೇ ಜಾಸ್ತಿ ನಾವು. ಅದಕ್ಕೆ ನಮಗೆ ಇಂತಿಂಥ ವರ ಕೊಡ್ತಾರೆ ಕೆಲಸಕ್ಕೆ ಬರೋದಿಲ್ಲ. ಅವ್ರು ಎಂಥ ವರ ಕೊಡ್ತಾರೆ ಲೆಕ್ಕ ಹಾಕಿ, ಯಾವ ವರನೂ ಬೇಕಿಲ್ಲ, ನಾವು ಯಾವ ವರನೂ ಬೇಕಿಲ್ಲ ನಮಗೆ, ಅನುಗ್ರಹ ಒಂದೇ ಸಾಕು ಅಂದ್ರೆ. ಇದೇ ಭಗವದ್ಗೀತೆಯ ತತ್ವ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಯಾವ ಕಾಲಕ್ಕೂ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು, ಪ್ರತಿಫಲವನ್ನು ಕೇಳಬಾರದು. ನಾವು ಸೇವೆ ಮಾಡಿಸಿದ್ವಿ, ಫಲ ಕೇಳೋ ಹಕ್ಕು ನಮಗಿಲ್ಲ, ಸೇವೆ ಮಾಡೋದು ಕರ್ತವ್ಯ. ನೀವು ಸೇವೆ ಮಾಡಿ ಫಲ ಕೇಳಿಬಿಟ್ರೆ ಸೇವೆ ಆಗಲಿಲ್ಲ, ಅದು ಬಿಸಿನೆಸ್ ಆಯ್ತು ಅಷ್ಟೇ, ವ್ಯಾಪಾರವಾಯ್ತೆ ಹೊರತು ತರಕಾರಿ ತೊಗೊಂಡ್ಬಿಡ್ತೀರಿ, ಸೇವೆ ಅಂತ ಕರೀತಾರೆ ಅದಕ್ಕೆ. ಇವನು ಕೊಟ್ಟಿದ್ದ ದುಡ್ಡು ಅದು ಚೌಕಾಸಿ ಮಾಡಿ ಮಾಡಿದ್ದು ಕೊಟ್ಟಿರ್ತಾರೆ, ಅದೇನು ದುಡ್ಡು ವ್ಯಾಪಾರ, ವ್ಯಾಪಾರ ಅದು ಸೇವೆ ಅಲ್ಲ. ಅದು ಒಂದು ತರಕಾರಿ ತಂದರೆ ಸೇವೆಯಲ್ಲ, ಟಿವಿ ಕೊಂಡ್ಕೊಂಬಂದರೆ ಸೇವೆಯಲ್ಲ, ಅಕ್ಕಿ ಬೆಳೆ ತಂದರೆ ಸೇವೆಯಲ್ಲ, ವ್ಯಾಪಾರ ಅದು. ಇಲ್ಲಿ ನಾವು ರಾಯರ ಹತ್ರ ವ್ಯಾಪಾರ ಅಷ್ಟೇ, ಅದು ಚೀಪೆಸ್ಟ್ ವ್ಯಾಪಾರ. ಮತ್ತೆ ಯಾವ ತರಕಾರಿಯವರು ಪುತ್ರ ಪವಿತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಮಾಡಿಕೊಡೋದಿಲ್ಲ, ಇವರೆಲ್ಲ ಕೊಡಬೇಕು, 5 ರೂಪಾಯಿ ಸುಮ್ಮನಾಗಬೇಕು, ಎಂಥ ಮೂರ್ಖತನ ಇದು ಒಂದು. ಇಂಥವ್ರ ಕಥೆ ಕೇಳಿದಾಗ ನಮಗೆ ಎಷ್ಟು ಚೆನ್ನಾಗಿ ಸೇವೆ ಮಾಡಬೇಕು, ಫಲ ಕೇಳಲೇಬಾರದು ಅನ್ನೋದು ಗೊತ್ತಾಗ್ತದೆ. ಅವರಂದ್ರಂತೆ, ಭಲೇ ರಾಜ ಭಾಳ ಸಂತೋಷವಾಗಿದೆ, ವರ ಕೊಡ್ತಾ ಇದ್ದೆ, ನೀವು ಕೇಳಿ ನಾನೇ ಕೊಡ್ತಾ ಇದ್ದೇನೆ. ನಿಮ್ಗೆ ಮೊಮ್ಮಗ ಹುಡ್ತಾನೆ, ಅವನು ಅಂತಿಂಥ ಮೊಮ್ಮಗ ಅಲ್ಲ, ಗಾಯತ್ರಿ ಮಂತ್ರವನ್ನು ಕಾಣ್ತಕ್ಕಂಥ ಮೊಮ್ಮಗ ಹುಡ್ತಾನೆ ಅಂತ ಹೇಳಿದ್ರಂತೆ. ಗಾಯತ್ರಿ ಮಂತ್ರ ಜಪ ಮಾಡೋ ಮೊಮ್ಮಗ ಹುಟ್ಟಿದ್ರೆ ಸಾಕಾಗಿದೆ, ಗಾಯತ್ರಿ ಮಂತ್ರ ದಷ್ಟಾರ ಮುನಿ ವಿಶ್ವಾಮಿತ್ರ ಮುನಿಗಳು ಮೊಮ್ಮಗನಾಗಿ ಹುಟ್ಟುತ್ತಾರೆ. ಇವ್ರ ಮಗ ಗಾಧಿರಾಜ, ಗಾಧಿರಾಜ ಸಾಕ್ಷಾತ್ ಇಂದ್ರದೇವರು, ಅವ್ರ ಮಕ್ಕಳು ವಿಶ್ವಾಮಿತ್ರ ಮುನಿಗಳು. ನಿಮ್ಮ ವಂಶ ಬ್ರಹ್ಮರ್ಷಿಗಳ ವಂಶವಾಗಲಿ ಅಂತ ಹೇಳಿಬಿಟ್ರಂತೆ. ನಿಮ್ಮ ಋಷಿಗಳ ವಂಶ ಬ್ರಹ್ಮರ್ಷಿಗಳ ವಂಶವಾಗಲಿ, ಲೋಕ ಪಾವರವಾದ ಜನಗಳಾಗಲಿ, ನಿಮಗೆಲ್ಲ ಕಲ್ಯಾಣವಾಗಲಿ ಅಂತ ಹರಿಸಿ ಹೊರಟು ಬಿಟ್ಟಿರಂತೆ. ನಮಗೀಗ ದೊಡ್ಡ ದೊಡ್ಡ ಸಾಧನೆ ಮಾಡೋ ಜನಗಳು ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಅಂತ ಅರ್ಥ ಆಗ್ತದೆ. ಫಸ್ಟ್ ರ್ಯಾಂಕ್ ಬಂದ ಎಷ್ಟು ಕಷ್ಟಪಟ್ಟಿರ್ತಾನೆ ಪಾಪವನು, ಹಗಲು ರಾತ್ರಿ ಕ್ಲಾಸಿಗೆ ತಪ್ಪಿಸಿ ಹೋಗಿ ಹೇಳಿದ್ದನ್ನು ಬರ್ಕೊಂಡು ಓದು ಮಾಡಿ ಅರ್ಥ ಮಾಡಿಕೊಂಡು ಡೌಟ್ ಕ್ಲಿಯರ್ ಮಾಡಿಕೊಂಡು ಅಷ್ಟೆಲ್ಲ ಮಾಡಿದ್ದರೆ ಫಲ ಬರುತ್ತೆ, ಕೂತಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಲೌಕಿಕ ಸಾಧನೆಗೆ ಭಾರಿ ಕಷ್ಟಪಡಬೇಕು, ಆಧ್ಯಾತ್ಮಿಕ ಸಾಧನೆಗೆ ಎಷ್ಟು ಕಷ್ಟಪಡಬೇಕು. ಇಂಥ ಕಥೆಗಳು ಕೇಳಿದಾಗ ನಾವು ಭಾರಿ ಕಷ್ಟಪಡ್ತೇವೆ ಅಂತ ಅಹಂಕಾರ ಇರುತ್ತಾರೆ, ಎಲ್ಲ ಹೋಗಿಬಿಡುತ್ತಾರೆ. ನಾವು ಭಾರಿ ಕಷ್ಟಪಡ್ತೇವೆ ಎಂಬುದು ಸುಳ್ಳು, ನಾವು ಕಷ್ಟಪಡಿಸ್ತೇವೆ ಎಂಬುದು ಕರೆಕ್ಟ್ ಅಷ್ಟೇ, ಇನ್ನೊಬ್ಬನು ಗೋಳಾಡಿಸ್ತೇವೆ ಹೊರತು ನಾವು ಕಷ್ಟಪಡೋದು ಸುಳ್ಳು. ಇನ್ನೊಬ್ಬರ ಕಷ್ಟದೊಳಗೆ ನಾವು ಬೆನಿಫಿಟ್ ತೊಗೊಳ್ಳೋ ಪ್ರಯತ್ನ ಮಾಡ್ತಿದ್ದೇವೆ, ಅದು ಸರಿಯಲ್ಲ ಅನ್ನೋ ತತ್ವ ಗೊತ್ತಾಗ್ತದೆ. ಇಂಥ ಕಥೆಗಳಿಗೆ ಮೊದಲಿಲ್ಲ ಕೊನೆ ಇಲ್ಲ, ಅದು ಕೊನೆಯಂತೂ ಮಾಡಬೇಕಲ್ಲ. ನಾಳೆ ದಿವಸ ಸರಿಯಾಗಿ ಈ ಪರ್ವದ ಕೊನೆಯ ಭಾಗ, ಅದರಲ್ಲಿ ಇನ್ನು 2 ಅತ್ಯಂತ ಮುಖ್ಯವಾದ 2 ಕಥೆಗಳು ಉಂಟು, ತುಂಬ ಇದೆ. ಒಂದು 2 ಹೇಳಿ ನಾಳೆ ದಿವಸ ಸಾಯಂಕಾಲ ಅನುಶಾಸನ ಪರ್ವದ ಒಂದು ಹಂತದ ಮಂಗಳವಾಗ್ತಾ ಇದೆ, ಅನಂತರ ಮುಂದಿನ ಸರಿ ಅದು ಕೊನೆಯ ಪ್ರವಚನ ಮಾಲಿಕೆ, ಮಹಾಭಾರತದ ಕೊನೆಯ ಪ್ರವಚನ ಮಾಲಿಕೆ ಮುಂದೆ ನಡೆಯೋದು. ಅದು ಯಾವಾಗ ಏನೋದನ್ನು ನಾಳೆ ಹೇಳ್ತಾರೆ. ಅದನ್ನು ಅವತ್ತಿನ ದಿವಸ ಇಡೀ ಮಹಾಭಾರತದ ಮುಂದಿನ ಭಾಗವನ್ನು ನೋಡಿ ಇಡೀ ಪ್ರವಚನ ಮಾಲಿಕೆಯ ಮುಕ್ತಾಯ ವ್ಯವಸ್ಥೆ ನಡೀತಾ ಇದೆ. ನಾಳೆ ದಿವಸ ಎಂದಿನಂತೆ 6:30 ಆಗಲ್ಲ, ಬಳೆಗಳೇ ಬರ್ತಿದೆ, 6:45 ಶುರು ಮಾಡಿ 8:00 ಹೊತ್ತಿಗೆ ಈ ಅನುಶಾಸನ ಪರ್ವದ ಒಂದು ಹಂತದ ಮಂಗಳವನ್ನು, ಶಾಂತಿ ಪರ್ವ ಹೇಗೋ ಮುಗಿದಿದೆ ಅದರ ಮಂಗಳ ಕಾರ್ಯವನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು, ಪ್ರವಚನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು.